ಅಧ್ಯಾಯ 78. ಬಿಲ್ವನ ಮುಕ್ತಿ ಮತ್ತು ಬಲರಾಮನ ತೀರ್ಥಯಾತ್ರೆ. ಬಲರಾಮನು ಬಿಲ್ವಲ ರಾಕ್ಷಸನನ್ನು ಎದುರಿಸಲು ಸಿದ್ಧ ಮಾಡಿಕೊಂಡನು. ಸಾಮಾನ್ಯವಾಗಿ ರಾಕ್ಷಸನು ಆ ಪವಿತ್ರ ಪ್ರದೇಶವನ್ನು ಆಕ್ರಮಣ ಮಾಡುತ್ತಿದ್ದ ಹೊತ್ತಿಗೆ ದೊಡ್ಡ ಸುಂಟರಗಾಳಿ ಎದ್ದಿತು. ಇಡೀ ಆಕಾಶವು ಧೂಳಿನಿಂದ ತುಂಬಿ ಹೋಯಿತು ಮತ್ತು ವಾತಾವರಣದಲ್ಲೆಲ್ಲ ದುರ್ಗಂಧವು ತುಂಬಿತು. ಇದರ ನಂತರ ದುಷ್ಟರಾಕ್ಷಸ ಬಿಲ್ವಲನು ಮಲಮೂತ್ರಗಳನ್ನು ಇತರ ಹೇಸಿಗೆ ವಸ್ತುಗಳನ್ನು ಯಾಗಮಂಟಪಕ್ಕೆ ಸುರಿಯಲು ಪ್ರಾರಂಭ ಮಾಡಿದನು. ಈ ಆಕ್ರಮಣದ ನಂತರ ಕೈಯಲ್ಲಿ ದೊಡ್ಡ ತ್ರಿಶೂಲವನ್ನು ಹಿಡಿದು ರಾಕ್ಷಸನೇ ಕಾಣಿಸಿಕೊಂಡನು. ಅವನು ಬೃಹದಾಕಾರದ ವ್ಯಕ್ತಿ. ಅವನ ಕಪ್ಪು ದೇಹವು ಇದ್ದಲಿನ ರಾಶಿಯಂತಿತ್ತು. ಅವನ ಕೂದಲು ಮತ್ತು ಗಡ್ಡ ಮೀಸೆಗಳು ತಾಮ್ರದಂತೆ ಕೆಂಪಗಿದ್ದವು. ಅವನ ದೊಡ್ಡ ಗಡ್ಡ ಮೀಸೆಗಳಿಂದಾಗಿ ಅವನ ಬಾಯಿಯು ಭಯಂಕರವಾಗಿ ಮತ್ತು ಅಪಾಯಕರವಾಗಿ ಕಾಣುತ್ತಿತ್ತು. ರಾಕ್ಷಸನನ್ನು ಕಾಣುತ್ತಲೇ ಬಲರಾಮನು ಅವನ ಮೇಲೆ ಆಕ್ರಮಣ ಮಾಡಲು ಸಿದ್ಧನಾದನು. ರಾಕ್ಷಸನನ್ನು ತುಂಡು ತುಂಡು ಮಾಡುವುದು ಹೇಗೆ ಎಂದು ಅವನು ಮೊದಲು ಯೋಚಿಸಿದನು. ಅವನು ತನ್ನ ಹಲಾಯುಧವನ್ನು ಗದೆಯನ್ನು ಸ್ಮರಿಸಿಕೊಂಡನು. ಅವು ಕೂಡಲೇ ಕೈ ಸೇರಿದವು. ಬಿಲ್ವಲನು ಆಕಾಶದಲ್ಲಿ ಹಾರಾಡುತ್ತಿದ್ದನು. ಮೊದಲ ಅವಕಾಶವು ದೊರೆಯುತ್ತಲೇ ಬಲರಾಮನು ಅವನನ್ನು ಹಲಾಯುಧದಿಂದ ಕೆಳಕ್ಕೆಳೆದು ಗದೆಯಿಂದ ಅವನ ತಲೆಯನ್ನು ಜಜ್ಜಿ ಹಾಕಿದನು. ಬಲರಾಮನ ಹೊಡೆತದಿಂದ ರಾಕ್ಷಸನ ತಲೆಯು ಸೀಳಿತು. ಅವನ ಹಣೆಯಿಂದ ವಿಪುಲವಾಗಿ ರಕ್ತವು ಹರಿಯಿತು. ಅವನು ಗಟ್ಟಿಯಾಗಿ ಅರಚಲು ಪ್ರಾರಂಭಿಸಿದನು. ಹೀಗೆ ಧರ್ಮನಿಷ್ಠ ಬ್ರಾಹ್ಮಣರಿಗೆ ದೊಡ್ಡ ಪೀಡೆಯಾಗಿದ್ದ ರಾಕ್ಷಸನು ನೆಲಕ್ಕೆ ಬಿದ್ದನು. ಕೆಂಪು ಮಣ್ಣಿನ ಶಿಖರವಿರುವ ದೊಡ್ಡ ಬೆಟ್ಟವು ಸಿಡಿಲು ಎರಗಿದರಿಂದ ಉರುಳುವಂತೆ ಅವನು ನೆಲಕ್ಕೆ ಉರುಳಿದನು. ಇದನ್ನು ಕಂಡು ನೈಮಿಷಾರಣ್ಯದ ನಿವಾಸಿಗಳಿಗೆ, ಸಾಧುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಬಹು ಸಂತೋಷವಾಯಿತು. ಅವರು ಬಲರಾಮನಿಗೆ ಗೌರವಪೂರ್ವಕ ಪ್ರಾರ್ಥನೆಯನ್ನು ಸಮರ್ಪಿಸಿದರು. ಅವರು ಪ್ರಭುವಿಗೆ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದರು. ಬಲರಾಮನ ಯಾವ ಪ್ರಯತ್ನವೂ ವಿಫಲವಾಗುವುದಿಲ್ಲ ಎಂದು ಅವರ ಒಮ್ಮತ. ಅನಂತರ ರಾಕ್ಷಸರನ್ನು ಸೋಲಿಸಿದ ಇಂದ್ರ ಮಹಾರಾಜನಿಗೆ ಅಭ್ಯಂಜನ ಮಾಡಿಸುವಂತೆ ಸಾಧುಸಂತರು ಬ್ರಾಹ್ಮಣರು ಬಲರಾಮನಿಗೆ ವಿಧಿಪೂರ್ವಕ ಅಭ್ಯಂಜನವನ್ನು ಮಾಡಿಸಿದರು. ಅವರು ಬಲರಾಮನಿಗೆ ಬಹು ಶ್ರೇಷ್ಠವಾದ ಹೊಸ ವಸ್ತ್ರಗಳನ್ನು ಆಭರಣಗಳನ್ನು ಕೊಟ್ಟು ಗೌರವಿಸಿದರು. ಎಂದೂ ಬಾಡದೆ ಶಾಶ್ವತವಾದ ಮತ್ತು ಸೌಂದರ್ಯದ ಆಗರವಾದ ಕಮಲದ ಹೂವಿನ ವಿಜಯಮಾಲೆಯನ್ನು ಅವನಿಗೆ ಕೊಟ್ಟರು. ಈ ಘಟನೆಯ ನಂತರ ಬಲರಾಮನು ನೈಮಿಷಾರಣ್ಯದಲ್ಲಿದ್ದ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ಇನ್ನಿತರ ಬ್ರಾಹ್ಮಣರೊಂದಿಗೆ ಕೌಶಿಕಿ ನದಿಯ ತೀರಕ್ಕೆ ಹೋದನು. ಆ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಸರಯೂ ನದಿಯ ಕಡೆಗೆ ಹೋಗಿ ಅಲ್ಲಿಂದ ಪ್ರಯಾಣ ಮಾಡಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವಾದ ಪ್ರಯಾಗಕ್ಕೆ ಹೋದನು. ಇಲ್ಲಿಯೂ ಅವನು ಸ್ನಾನ ಮಾಡಿ ಸ್ಥಳದಲ್ಲಿದ್ದ ಒಂದು ದೇವಾಲಯದಲ್ಲಿ ಪೂಜೆಯನ್ನು ಅರ್ಪಿಸಿ ವೈದಿಕ ಸಾಹಿತ್ಯದಲ್ಲಿ ಆದೇಶಿಸಿರುವಂತೆ ತನ್ನ ಪೂರ್ವಿಕರಿಗೂ ಋಷಿಗಳಿಗೂ ತರ್ಪಣವನ್ನು ಕೊಟ್ಟನು. ಕ್ರಮೇಣ ಅವನು ಫಲಹ ಋಷಿಯ ಆಶ್ರಮವನ್ನು ತಲುಪಿ ಅಲ್ಲಿಂದ ಗೋಮತಿ ನದಿಯ ತೀರದಲ್ಲಿರುವ ಗಂಡಕಿಗೆ ಹೋದನು. ಅನಂತರ ಅವನು ವಿಪಾಶಾ ನದಿಯಲ್ಲಿ ಸ್ನಾನ ಮಾಡಿದನು. ಅನಂತರ ಅವನು ಸೋನಾ ನದಿಯ ತೀರಕ್ಕೆ ಬಂದನು. ಸೋನಾ ನದಿಯು ಬಿಹಾರ ಪ್ರಾಂತ್ಯದ ದೊಡ್ಡ ನದಿಯೆಂದು ಪರಿಗಣಿತವಾಗಿ ಈಗಲೂ ಹರಿಯುತ್ತಿದೆ. ಅಲ್ಲಿ ಸ್ನಾನ ಮಾಡಿ ವೈದಿಕ ವಿಧಿಗಳನ್ನು ಆಚರಿಸಿದನು. ತನ್ನ ಪ್ರಯಾಣವನ್ನು ಮುಂದುವರಿಸಿ ಅವನು ಪ್ರಸಿದ್ಧವಾದ ಯಾತ್ರಾಕ್ಷೇತ್ರ ಗಯಾಕ್ಕೆ ಬಂದನು. ಇಲ್ಲಿ ಒಂದು ಪ್ರಸಿದ್ಧ ವಿಷ್ಣು ದೇವಾಲಯವಿದೆ. ತಂದೆ ವಸುದೇವನ ಮಾರ್ಗದರ್ಶನದಂತೆ ಅವನು ವಿಷ್ಣು ದೇವಾಲಯದಲ್ಲಿ ತನ್ನ ಪೂರ್ವಜರಿಗೆ ತರ್ಪಣವನ್ನು ಕೊಟ್ಟನು. ಇಲ್ಲಿಂದ ಗಂಗಾ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುವ ಮುಖಜ ಭೂಮಿಗೆ ಪ್ರಯಾಣ ಮಾಡಿದನು. ಈ ಪವಿತ್ರ ಕ್ಷೇತ್ರಕ್ಕೆ ಗಂಗಾಸಾಗರ ಎಂದು ಹೆಸರು. ಪ್ರತಿ ವರ್ಷವೂ ಪ್ರಯಾಗದಲ್ಲಿ ಮಾಘಮೇಳ ಎಂದು ಕರೆಯುವ ಉತ್ಸವದಲ್ಲಿ ಸಾಧು ಸಜ್ಜನರು ಸೇರುತ್ತಾರೆ. ಸ್ನಾನವನ್ನು ಮತ್ತು ಶಾಸ್ತ್ರೋಕ್ತ ವಿಧಿಗಳನ್ನು ಗಂಗಾಸಾಗರದಲ್ಲಿ ಮುಗಿಸಿಕೊಂಡು ಬಲರಾಮನು ಮಹೇಂದ್ರ ಪರ್ವತದತ್ತ ಪ್ರಯಾಣ ಮಾಡಿದನು. ಇಲ್ಲಿ ಅವನು ಕೃಷ್ಣನ ಇನ್ನೊಂದು ಅವತಾರನಾದ ಪರಶುರಾಮನನ್ನು ಕಂಡನು. ತಲೆಬಾಗಿ ವಂದಿಸಿ ಅವನಿಗೆ ಗೌರವವನ್ನು ಸೂಚಿಸಿದನು. ಅನಂತರ ದಕ್ಷಿಣ ಭಾರತದ ಕಡೆ ಹೊರಟು ಗೋದಾವರಿ ತೀರಕ್ಕೆ ಬಂದನು. ಗೋದಾವರಿಯಲ್ಲಿ ಸ್ನಾನ ಮಾಡಿ ಶಾಸ್ತ್ರೋಕ್ತ ವಿಧಿಗಳನ್ನು ಮುಗಿಸಿಕೊಂಡು ವೆಣ, ಪಂಪ ಮತ್ತು ಭೀಮರಥಿ ನದಿಗಳ ತೀರಕ್ಕೆ ಹೋದನು. ಭೀಮರಥಿ ನದಿಯ ತೀರದಲ್ಲಿ ಸ್ವಾಮಿ ಕಾರ್ತಿಕೇಯನಿದ್ದಾನೆ. ಕಾರ್ತಿಕೇಯನ ದರ್ಶನ ಮಾಡಿ ಬಲರಾಮನು ಮಹಾರಾಷ್ಟ್ರದಲ್ಲಿರುವ ಶೈಲಪುರಕ್ಕೆ ಹೋದನು. ಶೈಲಪುರವು ಮಹಾರಾಷ್ಟ್ರ ಪ್ರಾಂತ್ಯದ ಅತ್ಯಂತ ದೊಡ್ಡ ಜಿಲ್ಲೆಗಳಲ್ಲಿ ಒಂದು. ಅಲ್ಲಿಂದ ಅವನು ದ್ರಾವಿಡ ದೇಶಕ್ಕೆ ಹೋದನು. ದಕ್ಷಿಣ ಭಾರತವನ್ನು ಪಂಚದ್ರಾವಿಡ ಎಂದು 5 ಭಾಗಗಳಾಗಿ ವಿಂಗಡಿಸಿದೆ. ಉತ್ತರ ಭಾರತವನ್ನು ಪಂಚಗೌರ ಎಂದು 5 ಭಾಗಗಳಾಗಿ ವಿಂಗಡಿಸಿದೆ. ಆಧುನಿಕ ಯುಗದ ಮಹಾ ಆಚಾರ್ಯಗಳಾದ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಿಷ್ಣುಸ್ವಾಮಿ, ನಿಂಬಾರ್ಕ ಇವರು ದ್ರಾವಿಡ ಪ್ರಾಂತ್ಯಗಳಲ್ಲಿಯೇ ಜನಿಸಿದರು. ಚೈತನ್ಯ ಮಹಾಪ್ರಭುಗಳು ಪಂಚಗೌರ ದೇಶಗಳಲ್ಲಿ ಒಂದಾದ ಬಂಗಾಳದಲ್ಲಿ ಆವಿರ್ಭವಿಸಿದರು. ದಕ್ಷಿಣ ಭಾರತ ಅಥವಾ ದ್ರಾವಿಡದಲ್ಲಿ ಅತಿ ಮುಖ್ಯ ಯಾತ್ರಾ ಸ್ಥಳ ವೆಂಕಟಾಚಲ. ಇದಕ್ಕೆ ಬಾಲಾಜಿ ಎಂದು ಹೆಸರು. ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ಬಲರಾಮನು ವಿಷ್ಣು ಕಾಂಚಿಗೆ ಹೋದನು. ಅಲ್ಲಿಂದ ಕಾವೇರಿ ತೀರಕ್ಕೆ ಹೋದನು. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ರಂಗಕ್ಷೇತ್ರವನ್ನು ತಲುಪಿದನು. ಪ್ರಪಂಚದಲ್ಲಿನ ಅತ್ಯಂತ ದೊಡ್ಡ ದೇವಾಲಯವು ರಂಗಕ್ಷೇತ್ರದಲ್ಲಿದೆ. ಅಲ್ಲಿನ ವಿಷ್ಣು ದೇವರು ರಂಗನಾಥ ಎಂದು ಪ್ರಸಿದ್ಧ. ವೃಂದಾವನದಲ್ಲಿಯೂ ಇಂತಹುದೇ ಒಂದು ರಂಗನಾಥ ದೇವಾಲಯವಿದೆ. ಆದರೆ ಅದು ರಂಗಕ್ಷೇತ್ರದ ದೇವಾಲಯದಷ್ಟು ದೊಡ್ಡದಾಗಿಲ್ಲ. ವಿಷ್ಣುಕಾಂಚಿಗೆ ಹೋಗುತ್ತಾ ಬಲರಾಮನು ಶಿವಕಾಂಚಿಗೂ ಭೇಟಿ ಕೊಟ್ಟನು. ರಂಗಕ್ಷೇತ್ರದಿಂದ ಮಥುರಾಗೆ ಪ್ರಯಾಣ ಮಾಡಿದನು. ಇದು ದಕ್ಷಿಣ ಭಾರತದ ಮಥುರೆ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿಂದ ಅವನು ಸೇತುಬಂಧಕ್ಕೆ ಹೋದನು. ರಾಮಚಂದ್ರನು ಭಾರತದಿಂದ ಲಂಕೆಗೆ ಸೇತುವೆಯನ್ನು ಕಟ್ಟಿದ ಸ್ಥಳ ಇದು. ಬಹು ಪವಿತ್ರ ಕ್ಷೇತ್ರ. ಇಲ್ಲಿ ಬಲರಾಮನು ಸ್ಥಳದ ಬ್ರಾಹ್ಮಣ ಅರ್ಚಕರಿಗೆ 10,000 ಗೋವುಗಳನ್ನು ದಾನ ಮಾಡಿದನು. ಶ್ರೀಮಂತನಾದವನು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಲ್ಲಿನ ವೈದಿಕರಿಗೆ ಕುದುರೆಗಳನ್ನು, ಗೋವುಗಳನ್ನು, ಆಭರಣಗಳನ್ನು ದಾನ ಮಾಡುವುದು ವೈದಿಕ ಪದ್ಧತಿ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ಥಳದ ಬ್ರಾಹ್ಮಣ ಪುರೋಹಿತರಿಗೆ ಜೀವನಕ್ಕೆ ಅಗತ್ಯವಾದ ವಸ್ತುಗಳನ್ನೆಲ್ಲ ದಾನ ಮಾಡುವ ಈ ಪದ್ಧತಿಯು ಈ ಕಲಿಯುಗದಲ್ಲಿ ಕೀಳಾಗುತ್ತಿದೆ. ವೈದಿಕ ಸಂಸ್ಕೃತಿಯ ಅವನತಿಯಿಂದಾಗಿ ಜನರಲ್ಲಿ ಶ್ರೀಮಂತ ವರ್ಗದವರಿಗೆ ಈ ಯಾತ್ರಾ ಸ್ಥಳಗಳ ಆಕರ್ಷಣೆ ಇಲ್ಲ ಮತ್ತು ಇಂತಹ ಯಾತ್ರಾರ್ಥಿಗಳನ್ನೇ ಅವಲಂಬಿಸಿದ್ದ ಬ್ರಾಹ್ಮಣ ಪುರೋಹಿತ ವರ್ಗದವರು ಯಾತ್ರಾರ್ಥಿಗಳಿಗೆ ನೆರವಾಗಬೇಕಾದ ತಮ್ಮ ವೃತ್ತಿಧರ್ಮದಲ್ಲಿ ಲೋಪ ಮಾಡುತ್ತಿದ್ದಾರೆ. ಪುಣ್ಯಕ್ಷೇತ್ರಗಳಲ್ಲಿರುವ ಬ್ರಾಹ್ಮಣರಿಗೆ ಪಂಡಾಗಳು ಅಥವಾ ಪಂಡಿತರು ಎಂದು ಹೆಸರು. ಅವರು ಬಹು ವಿದ್ವಾಂಸರಾದ ಬ್ರಾಹ್ಮಣರು. ಪುಣ್ಯಕ್ಷೇತ್ರದ ವಿವರಗಳನ್ನೆಲ್ಲ ಬಂದವರಿಗೆ ತಿಳಿಸಿ ಅವರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ಇದರಿಂದ ಸಂದರ್ಶಕರಿಗೂ ಪುರೋಹಿತರಿಗೂ ಪರಸ್ಪರ ಸಹಕಾರದಿಂದ ಸಹಾಯವಾಗುತ್ತಿತ್ತು. ಶ್ರೀಮದ್ ಭಾಗವತದ ವರ್ಣನೆಗಳಿಂದ ಬಲರಾಮನು ವಿವಿಧ ಯಾತ್ರಾ ಸ್ಥಳಗಳಿಗೆ ಹೋದಾಗ ಅವನು ತಪ್ಪದೇ ವೈದಿಕ ಪದ್ಧತಿಯನ್ನು ಅನುಸರಿಸಿದನು ಎಂದು ಸ್ಪಷ್ಟವಾಗುತ್ತದೆ. ಸೇತುಬಂಧದಲ್ಲಿ ಗೋವುಗಳನ್ನು ಹಂಚಿ ಬಲರಾಮನು ಕೃತಮಾಲಾ ಮತ್ತು ತಾಮ್ರಪರ್ಣಿ ನದಿಗಳ ಕಡೆಗೆ ಪ್ರಯಾಣ ಮಾಡಿದನು. ಈ ಎರಡೂ ನದಿಗಳು ಪವಿತ್ರ ನದಿಗಳೆಂದು ಹೆಸರಾಗಿವೆ. ಬಲರಾಮನು ಎರಡರಲ್ಲಿಯೂ ಸ್ನಾನ ಮಾಡಿದನು. ಅಲ್ಲಿಂದ ಅವನು ಮಲಯ ಬೆಟ್ಟಕ್ಕೆ ಹೋದನು. ಈ ಮಲಯ ಬೆಟ್ಟವು ಮಲಯ ಬೆಟ್ಟಗಳು ಎಂದು ಕರೆಯುವ 7 ಶಿಖರಗಳಲ್ಲಿ ಒಂದು ಎಂದು ಹೇಳುತ್ತಾರೆ. ಮಹರ್ಷಿ ಅಗಸ್ತ್ಯನು ಅಲ್ಲಿ ವಾಸಿಸುತ್ತಿದ್ದನು. ಬಲರಾಮನು ಅವನನ್ನು ಕಂಡು ತಲೆಬಾಗಿ ಗೌರವಿಸಿದನು. ಋಷಿಯ ಆಶೀರ್ವಾದಗಳನ್ನು ಪಡೆದುಕೊಂಡು ಅವನ ಅನುಮತಿಯಿಂದ ಹಿಂದೂ ಸಾಗರದ ಕಡೆಗೆ ಹೊರಟನು. ಭೂಶಿರದ ತುದಿಯಲ್ಲಿ ದುರ್ಗಾದೇವಿಯ ಒಂದು ದೊಡ್ಡ ದೇವಾಲಯವಿದೆ. ಅಲ್ಲಿ ಆಕೆಗೆ ಕನ್ಯಾಕುಮಾರಿ ಎಂದು ಹೆಸರು. ಕನ್ಯಾಕುಮಾರಿ ದೇವಾಲಯಕ್ಕೆ ಶ್ರೀರಾಮಚಂದ್ರನು ಭೇಟಿ ಕೊಟ್ಟಿದ್ದನು. ಆದುದರಿಂದ ಆ ದೇವಾಲಯವು ಲಕ್ಷಾಂತರ ವರ್ಷಗಳಿಂದ ಇದೆ ಎಂದು ಅರ್ಥ. ಅಲ್ಲಿಂದ ಬಲರಾಮನು ಹಿಂದೂ ಮಹಾಸಾಗರದ ಅಥವಾ ದಕ್ಷಿಣ ಮಹಾಸಾಗರದ ತೀರದಲ್ಲಿರುವ ಫಲ್ಗುಣ ತೀರ್ಥಕ್ಕೆ ಹೋದನು. ವಿಷ್ಣುವು ಅನಂತ ಎನ್ನುವ ಅವತಾರವಾಗಿ ಅಲ್ಲಿ ಮಲಗಿರುವುದರಿಂದ ಫಲ್ಗುಣ ತೀರ್ಥವು ಪ್ರಸಿದ್ಧ. ಫಲ್ಗುಣ ತೀರ್ಥದಿಂದ ಬಲರಾಮನು ಪಂಚಾಪ್ಸರಸ ಎನ್ನುವ ಯಾತ್ರಾ ಸ್ಥಳಕ್ಕೆ ಹೋದನು. ಅಲ್ಲಿಯೂ ನಿಯಂತ್ರಕ ನಿಯಮಗಳಿಗೆ ಅನುಗುಣವಾಗಿ ಶಾಸ್ತ್ರೋಕ್ತ ವಿಧಿಗಳನ್ನು ಅನುಸರಿಸಿದನು. ಈ ಸ್ಥಳವು ವಿಷ್ಣುವಿನ ದೇವಾಲಯವೆಂದು ಪ್ರಸಿದ್ಧವಾಗಿದೆ. ಅಲ್ಲಿ ಬಲರಾಮನು ಸ್ಥಳೀಯ ಬ್ರಾಹ್ಮಣರಿಗೆ 10,000 ಗೋವುಗಳನ್ನು ದಾನ ಮಾಡಿದನು. ಕನ್ಯಾಕುಮಾರಿಯಿಂದ ಬಲರಾಮನು ಕೇರಳದ ಕಡೆಗೆ ಪ್ರಯಾಣ ಮಾಡಿದನು. ಕೇರಳ ರಾಜ್ಯವು ಈಗಲೂ ದಕ್ಷಿಣ ಕೇರಳ ಎನ್ನುವ ಹೆಸರಿನಿಂದ ದಕ್ಷಿಣ ಭಾರತದಲ್ಲಿದೆ. ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಅನಂತರ ಗೋಕರ್ಣ ತೀರ್ಥಕ್ಕೆ ಬಂದನು. ಇಲ್ಲಿ ಶಿವನನ್ನು ಪೂಜಿಸುತ್ತಾರೆ. ಅನಂತರ ಬಲರಾಮನು ಆರ್ಯಾದೇವಿಯ ದೇವಾಲಯಕ್ಕೆ ಭೇಟಿ ಕೊಟ್ಟನು. ಈ ದೇವಾಲಯವನ್ನು ಸಂಪೂರ್ಣವಾಗಿ ನೀರು ಸುತ್ತುಗಟ್ಟಿದೆ. ಆ ದ್ವೀಪದಿಂದ ಅವನು ಶೂರ್ಪಾರ್ಕ ಎನ್ನುವ ಸ್ಥಳಕ್ಕೆ ಹೋದನು. ಅನಂತರ ಅವನು ತಾಪಿ, ಪ್ರಯೋಶಿನಿ ಮತ್ತು ನಿರ್ವಿಂದ್ಯ ನದಿಗಳಲ್ಲಿ ಸ್ನಾನ ಮಾಡಿದನು. ಅನಂತರ ದಂಡಕಾರಣ್ಯಕ್ಕೆ ಬಂದನು. ಶ್ರೀರಾಮನು ದೇಶತ್ಯಾಗ ಮಾಡಿ ಬಂದಾಗ ಇಲ್ಲಿಯೇ ವಾಸ ಮಾಡುತ್ತಿದ್ದನು. ಅಲ್ಲಿಂದ ಬಲರಾಮನು ನರ್ಮದಾ ತೀರಕ್ಕೆ ಬಂದನು. ಇದು ಮಧ್ಯ ಭಾರತದಲ್ಲಿ ಅತಿ ದೊಡ್ಡದಾದ ನದಿ. ಪವಿತ್ರ ನರ್ಮದಾ ತೀರದಲ್ಲಿ ಮಹಿಷ್ಮತಿ ಪುರಿ ಎನ್ನುವ ಯಾತ್ರಾ ಸ್ಥಳಕ್ಕೆ ಬಲರಾಮನು ಬಂದನು. ಅಲ್ಲಿ ಸ್ನಾನ ಮಾಡಿ ನಿಯಂತ್ರಕ ತತ್ವಗಳಿಗನುಗುಣವಾಗಿ ತಾನು ಎಲ್ಲಿಂದ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ್ದನೋ ಆ ಪ್ರಭಾಸ ತೀರ್ಥಕ್ಕೆ ಬಂದನು. ಬಲರಾಮನು ಪ್ರಭಾಸ ತೀರ್ಥಕ್ಕೆ ಹಿಂದಿರುಗಿದಾಗ ಅಲ್ಲಿನ ಬ್ರಾಹ್ಮಣರು ಕುರುಕ್ಷೇತ್ರ ಯುದ್ಧದಲ್ಲಿ ಬಹುಪಾಲು ಕ್ಷತ್ರಿಯರು ಸತ್ತುಹೋದರು ಎಂದು ತಿಳಿಸಿದರು. ಭೂಭಾರವು ಕಡಿಮೆಯಾಯಿತೆಂದು ಬಲರಾಮನಿಗೆ ಸಮಾಧಾನವಾಯಿತು. ಮಹತ್ವಾಕಾಂಕ್ಷಿ ಕ್ಷತ್ರಿಯ ರಾಜರು ಸೃಷ್ಟಿಸಿದ್ದ ಸೈನ್ಯ ಬಲದ ಭಾರವನ್ನು ಕಡಿಮೆ ಮಾಡಲೆಂದೇ ಕೃಷ್ಣ ಬಲರಾಮರು ಆವಿರ್ಭವಿಸಿದ್ದು. ಇದು ಪ್ರಾಪಂಚಿಕ ಜೀವನದ ರೀತಿ. ಜೀವನದ ಅಗತ್ಯ ವಸ್ತುಗಳನ್ನು ಪಡೆದು ತೃಪ್ತರಾಗದೆ ಜನರು ಆಕಾಂಕ್ಷೆಯಿಂದ ಬೇರೆ ಅಗತ್ಯಗಳನ್ನು ಮಾಡಿಕೊಳ್ಳುತ್ತಾರೆ. ಪ್ರಕೃತಿಯ ನಿಯಮಗಳಾಗಲಿ, ಭಗವಂತನ ನಿಯಮಗಳಾಗಲಿ, ಕ್ಷಾಮ, ಯುದ್ಧ, ಸಾಂಕ್ರಾಮಿಕ ರೋಗಗಳು ಮತ್ತು ಇಂತಹ ಇತರ ಮಹಾ ಅನಾಹುತಗಳಿಂದ ಈ ಧರ್ಮವಿರುದ್ಧ ಬಯಕೆಗಳನ್ನು ತಡೆಯಲಾಗುತ್ತದೆ. ಕ್ಷತ್ರಿಯರಲ್ಲಿ ಬಹುಮಂದಿ ಸತ್ತು ಹೋಗಿದ್ದರೂ ಕುರುವಂಶದವರು ಇನ್ನು ಯುದ್ಧದಲ್ಲಿ ತೊಡಗಿದ್ದಾರೆ ಎಂದು ಬಲರಾಮನಿಗೆ ತಿಳಿದು ಬಂದಿತು. ಅವನು ಕುರುಕ್ಷೇತ್ರಕ್ಕೆ ಹಿಂತಿರುಗಿದನು. ಭೀಮಸೇನ ಮತ್ತು ದುರ್ಯೋಧನರ ದ್ವಂದ್ವ ಯುದ್ಧದ ದಿನವೇ ಅವನು ರಣಭೂಮಿಯನ್ನು ತಲುಪಿದನು. ಇಬ್ಬರಿಗೂ ಹಿತೈಷಿಯಾಗಿ ಅವನು ಅವರನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ಅವನು ಕದನ ನಿಲ್ಲಿಸಲಿಲ್ಲ. ಬಲರಾಮನ ದರ್ಶನವಾಗುತ್ತಲೇ ಯುಧಿಷ್ಠಿರ ಮಹಾರಾಜನು ಅವನ ತಮ್ಮಂದಿರಾದ ಅರ್ಜುನ, ನಕುಲ, ಸಹದೇವ ಮತ್ತು ಕೃಷ್ಣನು ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದರು. ಆದರೆ ಅವರು ಮಾತನಾಡಲಿಲ್ಲ. ಅವರು ಮೌನವಾಗಿದ್ದುದಕ್ಕೆ ಕಾರಣ ಬಲರಾಮನಿಗೆ ದುರ್ಯೋಧನನಲ್ಲಿ ಒಲವಿದ್ದುದು ಮತ್ತು ದುರ್ಯೋಧನನು ಗದಾಯುಧ ಕಲೆಯನ್ನು ಬಲರಾಮನಿಂದ ಕಲಿತಿದ್ದುದು. ಆದುದರಿಂದ ಗದಾಯುದ್ಧವು ನಡೆಯುತ್ತಿದ್ದಾಗ ಯುಧಿಷ್ಠಿರ ಮಹಾರಾಜನು ಇತರರು ದುರ್ಯೋಧನನ ಪರವಾಗಿ ಏನನ್ನಾದರೂ ಹೇಳಬಹುದೆಂದು ಭಾವಿಸಿ ಸುಮ್ಮನಿದ್ದರು. ದುರ್ಯೋಧನನು ಭೀಮಸೇನನು ಗದಾಯುಧವನ್ನು ಮಾಡಲು ಬಹು ಉತ್ಸಾಹದಿಂದಿದ್ದರು. ಬಹು ದೊಡ್ಡ ಪ್ರೇಕ್ಷಕ ವೃಂದದ ಮುಂದೆ ಇಬ್ಬರು ಒಬ್ಬರನ್ನೊಬ್ಬರು ಗದೆಯಿಂದ ಹೊಡೆಯಲು ಬಹು ಕೌಶಲ್ಯದಿಂದ ಪ್ರಯತ್ನಿಸುತ್ತಿದ್ದರು. ಹಾಗೆ ಮಾಡುವಾಗ ಅವರು ನೃತ್ಯ ಮಾಡುತ್ತಿದ್ದಂತೆ ತೋರಿತು. ಅವನು ನೃತ್ಯ ಮಾಡುತ್ತಿದ್ದಂತೆ ತೋರಿದರೂ ಅವರಿಬ್ಬರಿಗೂ ಬಹು ರೋಷ ಬಂದಿತ್ತೆಂದು ಸ್ಪಷ್ಟವಾಗಿತ್ತು. ಯುದ್ಧವನ್ನು ನಿಲ್ಲಿಸಬೇಕೆಂದು ಬಲರಾಮನು ಹೀಗೆ ಹೇಳಿದನು. ಪ್ರೀತಿಯ ದುರ್ಯೋಧನ, ರಾಜ ಮತ್ತು ಭೀಮಸೇನ, ನೀವಿಬ್ಬರೂ ಮಹಾಯೋಧರೆಂದು ಮಹಾವೀರರೆಂದು ಜಗತ್ತಿನಲ್ಲಿಯೇ ಪ್ರಸಿದ್ಧರಾಗಿದ್ದೀರಿ ಎಂದು ಗೊತ್ತು. ಆದರೆ ದೇಹಬಲದಲ್ಲಿ ಭೀಮಸೇನನು ದುರ್ಯೋಧನನನ್ನು ಮೀರಿಸುತ್ತಾನೆ ಎಂದು ನನಗೆ ತೋರುತ್ತದೆ. ಆದರೆ ಗದಾಯುದ್ಧದಲ್ಲಿ ದುರ್ಯೋಧನನು ಭೀಮನನ್ನು ಮೀರಿಸುತ್ತಾನೆ. ಇದನ್ನು ಯೋಚಿಸಿದಾಗ ನಿಮ್ಮಿಬ್ಬರಲ್ಲಿ ಯಾರೂ ಇನ್ನೊಬ್ಬರಿಗೆ ಕಡಿಮೆಯಿಲ್ಲ ಎಂದು ತೋರುತ್ತದೆ. ಇಬ್ಬರೂ ಇನ್ನೊಬ್ಬರನ್ನು ಸೋಲಿಸುವ ಸಾಧ್ಯತೆ ಕಡಿಮೆ. ಆದುದರಿಂದ ಹೀಗೆ ಯುದ್ಧ ಮಾಡುವುದರಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದು ನಾನು ವಿನಂತಿಸುತ್ತೇನೆ. ಈ ಅನಗತ್ಯವಾದ ಯುದ್ಧವನ್ನು ನೀವು ನಿಲ್ಲಿಸಬೇಕು ಎಂದು ನನ್ನ ಅಪೇಕ್ಷೆ. ಬಲರಾಮನು ಭೀಮಸೇನ ಮತ್ತು ದುರ್ಯೋಧನರಿಗೆ ಮಾಡಿದ ಒಳ್ಳೆಯ ಉಪದೇಶದ ಉದ್ದೇಶವೆಂದರೆ ಇಬ್ಬರಿಗೂ ಸಹಾಯ ಮಾಡುವುದು. ಆದರೆ ಅವರಿಬ್ಬರು ರೋಷದಲ್ಲಿ ಎಷ್ಟು ಮುಳುಗಿ ಹೋಗಿದ್ದರೆಂದರೆ ತಮ್ಮ ದೀರ್ಘಕಾಲದ ಹಗೆತನವೊಂದೇ ಅವರ ನೆನಪಿನಲ್ಲಿದ್ದುದು. ಒಬ್ಬನು ಇನ್ನೊಬ್ಬನನ್ನು ಕೊಲ್ಲಬೇಕೆಂದಷ್ಟೇ ಯೋಚಿಸುತ್ತಿದ್ದನು. ಅವರು ಬಲರಾಮನ ಬುದ್ಧಿವಾದಕ್ಕೆ ಮಹತ್ವ ಕೊಡಲಿಲ್ಲ. ತಾವು ಒಬ್ಬರ ಮೇಲೊಬ್ಬರು ಮಾಡಿದ್ದ ಆಪಾದನೆಗಳು ಹಾಗೂ ಇಬ್ಬರೂ ಕೆಟ್ಟ ರೀತಿಯಲ್ಲಿ ನಡೆದುಕೊಂಡಿದ್ದುದು ಇವೆರಡೂ ಮಾತ್ರ ಅವರಿಗೆ ನೆನಪಿದ್ದು ಅವರು ಹುಚ್ಚರಂತಾಗಿದ್ದರು. ಅವರಿಗಾಗಿ ಯಾವ ವಿಧಿ ಕಾದಿತ್ತು ಎನ್ನುವುದನ್ನು ತಿಳಿದಿದ್ದ ಬಲರಾಮನು ಈ ವಿಷಯವನ್ನು ಬೆಳೆಸಲು ಇಚ್ಛಿಸಲಿಲ್ಲ. ಅಲ್ಲಿರುವ ಬದಲು ದ್ವಾರಕಾ ನಗರಕ್ಕೆ ಹಿಂದಿರುಗಲು ತೀರ್ಮಾನಿಸಿದನು. ಅವನು ದ್ವಾರಕೆಗೆ ಹಿಂತಿರುಗಿದಾಗ ನೆಂಟರು ಸ್ನೇಹಿತರು ಬಹಳ ಸಡಗರದಿಂದ ಬರಮಾಡಿಕೊಂಡರು. ಉಗ್ರಸೇನ ಮಹಾರಾಜ ಮತ್ತು ಇತರ ಹಿರಿಯರನ್ನು ಮುಂದು ಮಾಡಿಕೊಂಡು ಅವರೆಲ್ಲರೂ ಬಂದು ಬಲರಾಮನನ್ನು ಸ್ವಾಗತಿಸಿದರು. ಇಲ್ಲಿಂದ ಅವನು ಮತ್ತೆ ನೈಮಿಷಾರಣ್ಯ ಪುಣ್ಯಕ್ಷೇತ್ರಕ್ಕೆ ಹೋದನು. ಸಾಧುಗಳು, ಸಾಧು ಸಂತರು, ಬ್ರಾಹ್ಮಣರು ಎಲ್ಲರೂ ಎದ್ದು ನಿಂತು ಅವನನ್ನು ಬರಮಾಡಿಕೊಂಡರು. ಅವನು ಕ್ಷತ್ರಿಯನಾದರೂ ಬಲರಾಮನು ಈಗ ಯುದ್ಧ ಮಾಡುವುದನ್ನು ಬಿಟ್ಟಿದ್ದ ಎಂದು ಅವರೆಲ್ಲರೂ ಅರ್ಥ ಮಾಡಿಕೊಂಡರು. ಸದಾ ಶಾಂತಿಯನ್ನು ಬಯಸುವ ಬ್ರಾಹ್ಮಣರಿಗೂ ಋಷಿಗಳಿಗೂ ಇದರಿಂದ ಸಂತೋಷವಾಯಿತು. ಅವರೆಲ್ಲರೂ ಬಲರಾಮನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು ಪುಣ್ಯಸ್ಥಳವಾದ ನೈಮಿಷಾರಣ್ಯದಲ್ಲಿ ಹಲವು ಯಜ್ಞಗಳನ್ನು ಮಾಡುವಂತೆ ಮನವೊಲಿಸಿದರು. ವಾಸ್ತವವಾಗಿ ಸಾಮಾನ್ಯ ಮನುಷ್ಯರು ಮಾಡಬೇಕೆಂದು ಸಲಹೆ ಮಾಡಿರುವ ಯಾಗಗಳನ್ನು ಬಲರಾಮನು ಮಾಡಬೇಕಾಗಿರಲಿಲ್ಲ. ಅವನೇ ದೇವೋತ್ತಮ ಪರಮ ಪುರುಷ, ಆದುದರಿಂದ ಎಲ್ಲ ಯಜ್ಞಗಳ ಭೋಗಿ ಅವನೇ. ಆದುದರಿಂದ ಅವನು ಯಜ್ಞಗಳನ್ನು ಮಾಡಿದುದರಲ್ಲಿ ಒಂದೇ ಉದ್ದೇಶ, ಸಾಮಾನ್ಯ ಮನುಷ್ಯರಿಗೆ ವೇದಗಳ ಆದೇಶದಂತೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವ ಮೇಲ್ಪಂಕ್ತಿಯನ್ನು ಹಾಕಿಕೊಡುವುದು. ದೇವೋತ್ತಮ ಪರಮ ಪುರುಷನಾದ ಬಲರಾಮನು ನೈಮಿಷಾರಣ್ಯದಲ್ಲಿದ್ದ ಋಷಿಗಳಿಗೂ ಸಾಧು ಸಜ್ಜನರಿಗೂ ಹಲವು ವಿಷಯಗಳನ್ನು ತಿಳಿಸಿಕೊಟ್ಟನು. ಜೀವಿ ಮತ್ತು ಬ್ರಹ್ಮಾಂಡದ ಸಂಬಂಧ, ಇಡೀ ವಿಶ್ವವನ್ನು ಮನುಷ್ಯನು ಹೇಗೆ ಸ್ವೀಕರಿಸಬೇಕು, ಪರಿಪೂರ್ಣತೆಯ ಅತ್ಯುನ್ನತ ಗುರಿಯನ್ನು ಸಾಧಿಸಲು ಮನುಷ್ಯನು ಬ್ರಹ್ಮಾಂಡದೊಡನೆ ಯಾವ ಸಂಬಂಧವನ್ನು ಇಟ್ಟುಕೊಳ್ಳಬೇಕು, ಇಡೀ ಬ್ರಹ್ಮಾಂಡವು ದೇವೋತ್ತಮ ಪರಮ ಪುರುಷನನ್ನು ಅವಲಂಬಿಸಿದೆ ಎನ್ನುವ ಅರಿವು ಮತ್ತು ದೇವೋತ್ತಮ ಪರಮ ಪುರುಷನು ತನ್ನ ಪರಮಾತ್ಮ ಸ್ವರೂಪದ ಕ್ರಿಯೆಯಿಂದ ಅತ್ಯಂತ ಸೂಕ್ಷ್ಮವಾದ ಪರಮಾಣುವಿನಲ್ಲಿಯೂ ಇದ್ದಾನೆ ಎನ್ನುವ ಅರಿವು, ಇವೆಲ್ಲವನ್ನು ಕುರಿತು ಉಪದೇಶ ಮಾಡಿದನು. ಅನಂತರ ಯಜ್ಞಗಳ ಮುಕ್ತಾಯದಲ್ಲಿ ಮಾಡುವ ಅವಭೃತ ಸ್ನಾನವನ್ನು ಬಲರಾಮನು ಮಾಡಿದನು. ಸ್ನಾನದ ನಂತರ ನೆಂಟರಿಷ್ಟರೊಡನೆ ಅವನು ಹೊಸ ರೇಷ್ಮೆ ವಸ್ತ್ರಗಳನ್ನು ಧರಿಸಿ ಸೊಗಸಾದ ಆಭರಣಗಳಿಂದ ಅಲಂಕರಿಸಿಕೊಂಡನು. ಆಕಾಶದ ಪ್ರಕಾಶಮಾನ ಕಾಯಗಳ ನಡುವೆ ಬೆಳಗುವ ಪೂರ್ಣಚಂದ್ರನಂತೆ ಅವನು ಕಂಡನು. ಬಲರಾಮನು ದೇವಪುರುಷನಾದ ಅನಂತನೇ. ಆದುದರಿಂದ ಅವನು ಮನಸ್ಸು, ಬುದ್ಧಿ ಮತ್ತು ದೇಹಗಳ ಅರಿವನ್ನು ಮೀರಿದವನು. ಅವನು ಮನುಷ್ಯನಂತೆ ಭೂಲೋಕಕ್ಕೆ ಬಂದು ತನ್ನ ಉದ್ದೇಶಕ್ಕಾಗಿಯೇ ಎಲ್ಲವನ್ನೂ ಮಾಡಿದನು. ಅವನು ಮಾಡಿದುದನ್ನು ಭಗವಂತನ ಲೀಲೆಗಳು ಎಂದಷ್ಟೇ ನಾವು ವಿವರಿಸಬಹುದು. ಮಿತಿ ಇಲ್ಲದ ಅವನ ಲೀಲೆಗಳ ಪ್ರದರ್ಶನವನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ, ಏಕೆಂದರೆ ಅವನು ಸರ್ವಶಕ್ತ. ಬಲರಾಮನು ಆದಿವಿಷ್ಣು, ಆದುದರಿಂದ ಬೆಳಿಗ್ಗೆ ಮತ್ತು ಸಂಜೆ ಬಲರಾಮನ ಲೀಲೆಗಳನ್ನು ಸ್ಮರಿಸಿಕೊಳ್ಳುವವನು ನಿಸ್ಸಂಶಯವಾಗಿ ದೇವೋತ್ತಮ ಪರಮ ಪುರುಷನ ಮಹಾಭಕ್ತನಾಗುತ್ತಾನೆ. ಹೀಗೆ ಅವನ ಬದುಕು ಎಲ್ಲ ರೀತಿಗಳಲ್ಲಿಯೂ ಯಶಸ್ವಿಯಾಗುತ್ತದೆ. ಬಿಲ್ವನ ಮುಕ್ತಿ ಮತ್ತು ಬಲರಾಮನ ತೀರ್ಥಯಾತ್ರೆ ಎಂಬ 78ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.